ಇದು ನಮ್ಮ ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ ನಿಲಯ ಇಂಡಿಯಾ ಮಹಾರಾಷ್ಟ್ರ ಪುಣೆ.
ನಮಸ್ಕಾರ ಪ್ರಿಯ ಕೇಳುಗರೆ, ನಿಮ್ಮೆಲ್ಲರನ್ನು ಅಂತಾರಾಷ್ಟ್ರೀಯ ಕನ್ನಡ ರೇಡಿಯೋ ಕಾರ್ಯಕ್ರಮಕ್ಕೆ ಸ್ವಾಗತಿಸುವವನಾಗಿದ್ದೇನೆ.
ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ನಿಮ್ಮ ಮನಸ್ಸನ್ನು ಶಾಂತಗೊಳಿಸುವ ಸ್ಫೂರ್ತಿದಾಯಕ ಸಂಗೀತ, ಹಾಡುಗಳು, ನಂತರ ದೇವರ ವಾಕ್ಯವನ್ನು ಬೋಧಕರಾದ ಶಿವಕುಮಾರ್ ರವರು ನೀಡುವವರಾಗಿದ್ದಾರೆ. ನಾನು ನಿಮ್ಮ ಸಹೋದರಿ ವಿಜಯವಾಣಿ.
ನಾನು ನಿಮ್ಮ ಬೋಧಕ ಪ್ರಸನ್ನ ಕುಮಾರ್. ನೀವು ಕೇಳುತ್ತಿರುವುದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ ವಾಯ್ಸ್ ಆಫ್ ಹೋಪ್. ದೇವರ ವಾಕ್ಯದ ಕುರಿತು ಇನ್ನಷ್ಟು ತಿಳಿದುಕೊಳ್ಳಲು ನೀವು ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ
ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪೋಸ್ಟ್ ಬಾಕ್ಸ್ ಸಂಖ್ಯೆ 1446, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನೀವು ನಮ್ಮನ್ನು ಇಮೇಲ್ ಮೂಲಕವೂ ಸಂಪರ್ಕಿಸಬಹುದು.
ನಮ್ಮ ಇಮೇಲ್ ವಿಳಾಸ adventistmediacenter@gmail.com.
ನೀವು ನಮ್ಮ ಕಾರ್ಯಕ್ರಮಗಳನ್ನು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಪ್ರೋಗ್ರಾಂ ವೆಬ್ಸೈಟ್ನಲ್ಲಾಗಲಿ ಅಥವಾ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಎನ್ನುವ ಮೊಬೈಲ್ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ಕೇಳಬಹುದು.
ದೇವರ ವಾಕ್ಯ ಕೇಳುವ ಮೊದಲು ಒಂದು ಹಾಡನ್ನು ಕೇಳೋಣ.
ಸ್ವರೂಪನೇಸು ಪವಿತ್ರದಾಯಕೇಸು ಸತ್ಯ ನೀತಿಯೇಸು ಪ್ರೀತಿ ಪಾಲನೇಸು ಆತ್ಮಸ್ವರೂಪನೇಸು ಪವಿತ್ರದಾಯಕೇಸು ನೀತಿಯೇಸು ಪ್ರೀತಿ ಪಾಲನೇಸು.
ದೇವರ ವಾಕ್ಯದ ಕುರಿತು ಇನ್ನಷ್ಟು ತಿಳಿದುಕೊಳ್ಳಲು ನೀವು ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ
ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಅಂಚೆ ಪೆಟ್ಟಿಗೆ 1446, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನೀವು ನಮ್ಮನ್ನು ಇಮೇಲ್ ಮೂಲಕ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ adventistmediacenter@gmail.com. ನೀವು ನಮ್ಮ ಕಾರ್ಯಕ್ರಮಗಳನ್ನು adventistmediacenter.org ಪ್ರೋಗ್ರಾಂ ವೆಬ್ಸೈಟ್ನಲ್ಲಾಗಲಿ ಅಥವಾ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಎನ್ನುವ ಮೊಬೈಲ್ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ಕೇಳುವಂತೆ ನಾವು ನಿಮ್ಮನ್ನು ಆಹ್ವಾನಿಸುವವರಾಗಿದ್ದೇವೆ.
ಈಗ ದೇವರ ವಾಕ್ಯವನ್ನು ಕೇಳುವ ಸಮಯ.
ಮರ್ಮ ಬಾಬೆಲ್. ಪ್ರಿಯ ಕೇಳುಗರೆ, ನಾವು ಕಳೆದ ಸಂಚಿಕೆಯಲ್ಲಿ ಮೊದಲನೇ ದೇವದೂತನ ಸಂದೇಶದ ಬಗ್ಗೆ ಸವಿಸ್ತಾರವಾಗಿ ಕಲಿತಿದ್ದೇವೆ. ಈ ಒಂದು ದಿನದಲ್ಲಿ ನಾವು ಎರಡನೇ ದೂತನ ಸಂದೇಶದ ಬಗ್ಗೆ ನಾವು ಕಲಿಯುವವರಾಗಿದ್ದೇವೆ. ಹಾಗಾದರೆ ಎರಡನೇ ದೂತನ ಸಂದೇಶ ಏನು ಹೇಳ್ತಕ್ಕಂಥದ್ದಾಗಿದೆ ಎಂಬುದನ್ನು ನಾವು ಸತ್ಯವೇದದಲ್ಲಿ ಓದಿ ನಂತರ ಪ್ರಾರ್ಥನೆಯನ್ನು ಮಾಡಿ ಇದರ ಅರ್ಥ ಏನು ಎಂಬುದನ್ನು ತಿಳಿದುಕೊಳ್ಳೋಣ. ಬನ್ನಿ, ಪ್ರಕಟಣೆ ಪುಸ್ತಕ 14:8 ಈ ರೀತಿಯಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಅವನ ಹಿಂದೆ ಎರಡನೆಯವನಾದ ಒಬ್ಬ ದೇವದೂತನು ಬಂದು ಬಿದ್ದಳು, ಬಾಬೇಲ್ ಎಂಬ ಮಹಾನಗರಿಯು ಬಿದ್ದಳು. ಆಕೆಯು ಸಕಲ ಜನಾಂಗಗಳಿಗೆ ತನ್ನ ಅತಿ ಜಾರತ್ವವೆಂಬ ದ್ರಾಕ್ಷರಸವನ್ನು ಕುಡಿಸಿದಳು ಎಂದು ಹೇಳಿದನು ಎಂಬುದಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೆ, ಸಮಾಧಾನದ ಪ್ರಭುವೇ, ಆಲೋಚನಾಕರ್ತನೆ, ನಾವು ಜೀವಿಸ್ತಕ್ಕಂಥ ಈ ಲೋಕ ಗೊಂದಲಮಯವಾದಂಥ ಲೋಕಸ್ವಾಮಿ. ಆದರೆ ಈ ಗೊಂದಲಮಯವಾದ ಲೋಕದಲ್ಲಿ ನಮಗೆ ಸರಿಯಾದಂಥ ಮಾರ್ಗವನ್ನು ತೋರಿಸಿಕೊಡ್ತಕ್ಕಂಥ ದೇವರು ನೀನು. ಹೌದು ಸ್ವಾಮಿ, ಈ ಲೋಕದಲ್ಲಿ ಬಾಬಿಲೇನ್ ಎನ್ನುವಂತಹ ಆತ್ಮಿಕ ಸಭೆ ಅನೇಕರನ್ನು ಸ್ವಾಮಿ ಅದು ಗೊಂದಲಕ್ಕೆ ಒಳಪಡಿಸಿದೆ. ಆದರೆ ನೀನು ಸ್ವಾಮಿ ಗೊಂದಲಕ್ಕೆ ಒಳಪಡಿಸ್ತಕ್ಕಂಥ ದೇವರಲ್ಲ, ನೀನು ಸಮಾಧಾನವನ್ನು ಕೊಡ್ತಕ್ಕಂಥ ದೇವರು, ಸರಿಯಾದಂಥ ಅರ್ಥವನ್ನು ತಿಳಿಸ್ತಕ್ಕಂಥ ದೇವರಾಗಿದ್ದೀಯ. ಈ ಸಮಯದಲ್ಲಿ ಸ್ವಾಮಿ, ನಿನ್ನ ಮಕ್ಕಳಾಗಿ ನಾವು ಬಂದು ನಿನ್ನ ಪಾದದ ಬಳಿಯಲ್ಲಿ ಕುಳಿತು ಈ ಬಾಬಿಲೋನ್, ಮರ್ಮ ಬಾಬೇಲ್ ಎಂದರೆ ಏನು ಎನ್ನುವುದನ್ನು ನಾವು ಕಲಿಯಲು ಹೋಗುವಾಗ ನೀನು ನಮ್ಮ ಸಂಗಡ ಇರು. ಕೇಳುಗರ ಹೃದಯದಲ್ಲಿ ನೀನು ಮಾತನಾಡು. ಇದನ್ನು ಅರಿತುಕೊಂಡು ಸ್ವಾಮಿ ನಾವು ಗೊಂದಲದಿಂದ ಹೊರಬಂದು ಸರಿಯಾದ ಸೊಂಡು ಪರಲೋಕ ರಾಜ್ಯಕ್ಕೆ ಸಿದ್ಧರಾಗುವಾಗಿ ನಮಗೆ ಸಹಾಯ ಮಾಡು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೆ. ಪ್ರಿಯ ಕೇಳುಗರೆ, ಎರಡನೆಯ ದೂತನ ಸಂದೇಶ, ಈ ಎರಡನೆಯ ದೂತನ ಸಂದೇಶ ನಾವು ಈಗಾಗಲೇ ಸತ್ಯವೇದದಲ್ಲಿ ಓದಿದೆವು. ಪ್ರಕಟಣೆ ಪುಸ್ತಕ 14:8 ನಾವು ಕಲಿತಿದ್ದೇವೆ. ಆದರೆ ಈ ಎರಡನೇ ದೂತನ ಸಂದೇಶವನ್ನು ನಾವು ಮೊದಲನೇ ದೂತನ ಸಂದೇಶದ ಜೊತೆಯಲ್ಲಿ ಹೋಲಿಕೆ ಮಾಡಿ ನೋಡುವುದಾದರೆ ದೇವರ ವಾಕ್ಯ ಮೊದಲನೇ ದೂತನ ಸಂದೇಶ ಈ ರೀತಿಯಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಸಕಲ ಕುಲ ಭಾಷೆ ಜನಾಂಗದವರಿಗೆ ಸಾರಬೇಕಾದಂತಹ ನಿತ್ಯವಾದ ಸುವಾರ್ತೆ ಇತ್ತು. ಅವನು ದೇವರಿಗೆ ಭಯಪಟ್ಟು ಆತನನ್ನು ಘನಪಡಿಸಿರಿ, ಆತನು ನ್ಯಾಯ ವಿಚಾರಣೆ ಮಾಡುವ ಗಳಿಗೆ ಬಂದಿದೆ ಎಂಬುದಾಗಿ ಈ ಲೋಕದ ಸಮಸ್ತ ಜನರನ್ನು ಕರೆಯುವಂತೆವನಾಗಿದ್ದಾನೆ. ಆದರೆ ಎರಡನೆಯ ದೂತನ ಸಂದೇಶ ಇದಕ್ಕೆ ವಿರುದ್ಧವಾಗಿದೆ. ಅದೇನೆಂದರೆ ಬಾಬೇಲ್ ಎಂಬ ಮಹಾನಗರಿ, ಅವಳು ತನ್ನ ಅತಿ ಜಾರತ್ವ ಎಂಬ ದ್ರಾಕ್ಷರಸವನ್ನು ಸಕಲ ಜನರು ಕುಡಿಯುವಂತೆ ಮಾಡಿದಳು. ಅಲ್ಲಿ ದೇವರು ಸಕಲ ಜನರನ್ನು ನ್ಯಾಯ ವಿಚಾರಣೆ ಮಾಡುವ ಗಳಿಗೆ ಬಂದಿದೆ, ಸೃಷ್ಟಿಕರ್ತನನ್ನು ಆರಾಧಿಸಿರಿ ಎಂಬುದಾಗಿ ಹೇಳುವಂತೆಯವರಾಗಿದ್ದಾರೆ. ಆದರೆ ಇಲ್ಲಿ ಈ ಜಾರಸ್ತ್ರೀ ಅತಿ ಜಾರತ್ವ ಎಂಬ ತನ್ನ ದ್ರಾಕ್ಷರಸವನ್ನು ಸಕಲ ಜನರಿಗೂ ಕುಡಿಯಲು ಕೊಡುವವಳಾಗಿದ್ದಾರೆ. ಆದರೆ ಯಾರೆಲ್ಲ ಮೊದಲನೇ ದೂತನ ಸಂದೇಶವನ್ನು ತಿರಸ್ಕರಿಸುವವರಾಗಿದ್ದಾರೋ ಅವರೆಲ್ಲರೂ ಸಹ ಈ ಎರಡನೇ ದೂತನ ಸಂದೇಶದಲ್ಲಿ ಬಿದ್ದು ಹೋಗಿರ್ತಕ್ಕಂಥವರಾಗಿದ್ದಾರೆ, ಬಾಬಿಲೋನ್ ಜೊತೆ ಕೈಗೂಡಿಸಿರ್ತಕ್ಕಂಥವರಾಗಿದ್ದಾರೆ. ಅವರು ಯಾವುದೇ ಸಭೆಯವರಾಗಿರ್ಬೋದು, ಆದರೆ ಬಾಬಿಲೋನ್ ಎಂಬ ಜಾರಸ್ತ್ರೀಯ ಆ ದ್ರಾಕ್ಷರಸವನ್ನು ಅವರು ಕುಡಿದಿರುವುದನ್ನು ಈ ವಾಕ್ಯದ ಮುಖಾಂತರವಾಗಿ ನಾವು ಅರ್ಥಕೊಳ್ಳಬಹುದು. ಹಾಗಾದರೆ ಈ ಬಾಬೇಲ್ ಎಂದರೆ ಏನು? ಇದು ಯಾರನ್ನು ಸೂಚಿಸ್ತಕ್ಕಂಥದ್ದಾಗಿದೆ? ಇದನ್ನು ಹೇಗೆ ಗುರುತಿಸುವುದು ಎನ್ನುವಂತಹ ಸಂದೇಹ ನಿಮ್ಮಲ್ಲಿ ಇರಬಹುದು. ಬನ್ನಿ ಹಾಗಾದರೆ, ಬಾಬೇಲ್ ಎನ್ನುವ ಈ ಒಂದು ಮಹಾನಗರ ಯಾಕೆ ದೇವರು ಜಾರಸ್ತ್ರೀಗೆ ಹೋಲಿಸಿದ್ದಾರೆ? ಜಾರಸ್ತ್ರೀ ಎಂಬುದಾಗಿ ದೇವರು ಕರೆಯುವವರಾಗಿದ್ದಾರೆ. ಅವಳು ಕುಡಿಸಿದಂತಹ ದ್ರಾಕ್ಷರಸ ಯಾವುದು ಎಂಬುದನ್ನು ನಾವು ನೋಡೋಣ. ಈ ಪ್ರಕಟಣೆ ಪುಸ್ತಕದಲ್ಲಿ ಹಳೆಯ ಒಡಂಬಡಿಕೆಯಲ್ಲಿ ತಿಳಿಸಿರ್ತಕ್ಕಂತಹ ಸಾಂಕೇತಿಕವಾಗಿ ಅದನ್ನು ದೇವರು ತಿಳಿಸುವಂಥವರಾಗಿದ್ದಾರೆ. ಹಳೆಯ ಒಡಂಬಡಿಕೆಗಳಲ್ಲಿ ನಾವು ನೋಡುವಂಥವರಾಗಿದ್ದೇವೆ, ನಗರಗಳನ್ನು ಜನಗಳನ್ನು ಸಾಂಕೇತಿಕವಾಗಿ ಉಪಯೋಗಿಸಿ ಅದನ್ನು ನಮ್ಮ ಕಾಲದಲ್ಲಿ ಆತ್ಮಿಕವಾದ ಅರ್ಥದಲ್ಲಿ ವಿವರಿಸುವಂತೆ ದೇವರು ಪ್ರಕಟಣೆ ಪುಸ್ತಕದಲ್ಲಿ ನಮಗೆ ತಿಳಿಯಪಡಿಸಿದ್ದಾರೆ. ಬಾಬೆಲ್ ಎನ್ನುವ ಈ ಪದವನ್ನು ಪ್ರಕಟಣೆ ಪುಸ್ತಕದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಎರಡನೇ ದೂತನ ಸಂದೇಶದಲ್ಲಿ ಅಂದರೆ ಪ್ರಕಟಣೆ ಪುಸ್ತಕ 14:8 ವಚನದಲ್ಲಿ ನಾವು ನೋಡುವಂತೆವರಾಗಿದ್ದೇವೆ. ಅನಂತರ ಹೆಚ್ಚು ಕಡಿಮೆ ದೇವರು ಈ ಬಾಬೆಲ್ ಎನ್ನುವಂಥ ಪದವನ್ನು 6 ಸಾರಿ ಈ ಪ್ರಕಟಣೆ ಪುಸ್ತಕದಲ್ಲಿ ಉಪಯೋಗಿಸಿದ್ದಾರೆ. ಮೊದಲನೇದಾಗಿ ನಾವು ನೋಡುವ ಹಾಗೆ ಪ್ರಕಟಣೆ ಪುಸ್ತಕ 14:8 ವಚನದಲ್ಲಿ ದೇವರು ಒಂದು ಎಚ್ಚರಿಕೆ ಸಂದೇಶವನ್ನು ನೀಡುವುದರ ಮೂಲಕವಾಗಿ ಕರೆಯುವಂಥವರಾಗಿದ್ದಾರೆ. ಎರಡನೇದಾಗಿ ಪ್ರಕಟಣೆ ಪುಸ್ತಕ 16:9 ನಾವು ಓದುವುದಾದರೆ ಅಲ್ಲಿಯೂ ಸಹ ದೇವರು ಈ ಒಂದು ಮಹಾಪಟ್ಟಣ 3 ಭಾಗಗಳಾಗಿ ವಿಭಾಗವಾಗಿತ್ತು, ಜನಗಳು ಪಟ್ಟಣಗಳು ಬಿದ್ದವು, ಇದಲ್ಲದೆ ಮಹಾಬಾಬಿಲಿಗೆ ಉಗ್ರ ಕೂಪವೆಂಬ ದ್ರಾಕ್ಷರಸ ಪಾತ್ರೆಯನ್ನು ಕೊಡುವಂತೆ ದೇವರ ಮುಂದೆ ಅದು ಜ್ಞಾಪಕಕ್ಕೆ ಬಂದಿತು ಎಂಬುದಾಗಿ ಪ್ರಕಟಣೆ ಪುಸ್ತಕ 16:19 ವಚನದಲ್ಲಿ ನಾವು ನೋಡುವಂತೆವರಾಗಿದ್ದೇವೆ. ಅಂದರೆ ದೇವರ ಉಗ್ರವಾದ ಕೋಪದ ಬಗ್ಗೆ ದೇವರು ಇಲ್ಲಿ ತಿಳಿಸುವಂತೆವರಾಗಿದ್ದಾರೆ. ನಂತರ ನಾವು ನೋಡ್ತಕ್ಕಂಥದ್ದು ಪ್ರಕಟಣೆ ಪುಸ್ತಕ 17:6 ವಚನದಲ್ಲಿ ದೇವರ ವಾಕ್ಯ ಬಹಳ ಚೆನ್ನಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಇದಲ್ಲದೆ ಮರ್ಮ ಮಹಾಬಾಬೆಲ್ ಭೂಮಿಯಲ್ಲಿರುವ ಜಾರಸ್ತ್ರೀಗೂ ಅಸಹ್ಯವಾದವಳಿಗೂ ತಾಯಿ ಎಂಬ ಹೆಸರು ಅವಳ ಹಣೆಯ ಮೇಲೆ ಬರೆದಿತ್ತು ಎಂಬುದಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ದೇವರು ಇಲ್ಲಿ ಬಾಬಿಲೋನನ್ನ ಮರ್ಮ ಬಾಬೆಲ್ ಅಸಹ್ಯವಾದವಳಿಗೆ ತಾಯಿ ಎಂದು ಕರೆಯುವವರಾಗಿದ್ದಾರೆ. ಇನ್ನು ಮುಂದೆ ನಾವು ನೋಡುವುದಾದರೆ ಪ್ರಕಟಣೆ ಪುಸ್ತಕ 18:2 ವಚನದಲ್ಲಿ ನಾವು ನೋಡುವುದಾದರೆ ಅವನು ಗಟ್ಟಿಯಾದ ಶಬ್ದದಿಂದ ಕೂಗುತ್ತಾ ಮಹಾಬಾಬೆಲ್ ಬಿದ್ದಳು, ದೆವ್ವಗಳ ವಾಸಸ್ಥಾನವು, ಅಶುದ್ಧವಾದ ಆಶ್ರಯವು, ಅಪವಿತ್ರವು, ಅಸಹ್ಯವು ಇರುವ ಸಕಲ ವಿಧವಾದ ಪಕ್ಷಿಗಳ ಪಂಜರವು ಆದಳು ಎಂಬುದಾಗಿ ದೇವರ ವಾಕ್ಯ ತಿಳಿಸತಕ್ಕಂಥದ್ದಾಗಿದೆ. ಇಲ್ಲಿ ಆ ಒಂದು ಮಹಾಬಾಬೆಲ್ ಅದು ಅಶುದ್ಧವಾಯಿತು ಎಂಬುದಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ನಂತರ ಪ್ರಕಟಣೆ ಪುಸ್ತಕ 18:10 ವಚನದಲ್ಲಿ ನಾವು ನೋಡುವಂತೆವರಾಗಿದ್ದೇವೆ. ಅವರು ದೂರದಲ್ಲಿ ನಿಂತು ಅವಳಿಗುಂಟಾಗುವ ಯಾತನೆಯ ಭಯದಿಂದ ಅಯ್ಯೋ ಅಯ್ಯೋ ಆ ಮಹಾಪಟ್ಟಣದ ಬಾಬೆಲೇ ಬಲಿಷ್ಠವಾದ ನಗರಿಯೇ ಒಂದೇ ಗಳಿಗೆಯಲ್ಲಿ ನಿನಗೆ ತೀರ್ಪಾಯಿತಲ್ಲ ಎಂದು ಹೇಳುವರು. ದೇವರು ಒಂದೇ ಸಮನಾಗಿ ಈ ಬಾಬಿಲೋನಿಗೆ ನ್ಯಾಯವನ್ನು ತೀರಿಸುವಂತೆವನಾಗಿದ್ದಾನೆ ಎಂಬುದಾಗಿ ತಿಳಿಸತಕ್ಕಂಥದ್ದಾಗಿದೆ. ನಂತರ ನಾವು ನೋಡುವಂಥದ್ದು ಪ್ರಕಟಣೆ ಪುಸ್ತಕ 18:21 ವಚನದಲ್ಲಿ ಆ ಮಹಾಬಾಬಿಲೋನಿಗೆ ಬರ್ತಕ್ಕಂಥ ನಾಶನದ ಬಗ್ಗೆ ದೇವರು ತಿಳಿಸುವುದನ್ನು ನಾವು ನೋಡುವಂಥವರಾಗಿದ್ದೇವೆ. ಹೌದು ಪ್ರಿಯ ಕೇಳುಗರೆ, ಈ ವಾಕ್ಯಗಳೆಲ್ಲವೂ ಸಹ ಬಾಬಿಲೋನಿಗೆ ಬರ್ತಕ್ಕಂತಹ ಒಂದು ದಂಡನೆ ಬಗ್ಗೆ ತಿಳಿಸ್ತಕ್ಕಂಥದ್ದಾಗಿದೆ. ಆದರೆ ಈ ಬಾಬಿಲೆ ಎಂಬ ಪದವನ್ನು ನಾವು ಸತ್ಯವೇದದಲ್ಲಿ ಮೊಟ್ಟ ಮೊದಲನೇದಾಗಿ ಎಲ್ಲಿ ನೋಡುವವರಾಗಿದ್ದೇವೆ ಎಂದರೆ ಆದಿಕಾಂಡ ಪುಸ್ತಕ 11:9 ವಚನದಲ್ಲಿ ನಾವು ನೋಡುವವರಾಗಿದ್ದೇವೆ. ಅಲ್ಲಿ ಪ್ರಸಿದ್ಧ ಬೇಟೆಗಾರನಾದಂತಹ ನಿಮ್ರೋದನ ನೇತೃತ್ವದಲ್ಲಿ ಇನ್ನೆಂದಿಗೂ ಸಹ ಈ ಲೋಕ ಜಲಪ್ರಳಯದಿಂದ ನಾಶವಾಗಬಾರದು, ನಾವು ಪರಲೋಕದ ಎತ್ತರಕ್ಕೆ ಒಂದು ಗೋಪುರವನ್ನು ಕಟ್ಟಬೇಕು ಅಂತ ತಮ್ಮ ಹೆಸರನ್ನು ತಮ್ಮ ಕೀರ್ತಿಯನ್ನು ಹೆಮ್ಮೆಯಿಂದ ಸಾರಬೇಕು ಎಂಬುದಾಗಿ ಅವರು ದೇವರಿಗೆ ವಿರುದ್ಧವಾಗಿ ಒಂದು ದೊಡ್ಡ ಗೋಪುರವನ್ನು ಕಟ್ಟುವಂಥವರಾಗಿದ್ದಾರೆ. ಇಂತಹ ಸಂದರ್ಭದಲ್ಲಿ ದೇವರು ಭಾಷೆಯನ್ನು ತಾರುಮಾರು ಮಾಡಿ ಜನರಿಗೆ ಅಲ್ಲಿ ಚೆದರಿಸುವಂಥವರಾಗಿದ್ದಾರೆ. ಅದನ್ನು ನಾವು ಆದಿಕಾಂಡ ಪುಸ್ತಕ 1:9 ವಚನದಲ್ಲಿ ನಾವು ಓದಬಹುದಾಗಿದೆ. ಅಲ್ಲಿ ದೇವರು ಆ ತಾರುಮಾರು ಮಾಡಿದಂತಹ ನಿಮಿತ್ತವಾಗಿ ಆ ಒಂದು ಗೋಪುರಕ್ಕೆ ದೇವರು ಬಾಬೆಲ್ ಎಂಬುದಾಗಿ ಹೆಸರನ್ನು ನೀಡತಕ್ಕಂಥವರಾಗಿದ್ದಾರೆ. ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ, ಬಾಬೆಲ್ ಎಂದರೆ ಗಲಿಬಿಲಿ, ತಾರುಮಾರು ಅನ್ನುವಂತಹ ಅರ್ಥವನ್ನು ನೀಡುತ್ತದೆ. ನಂತರ ದಾನಿಯೇಲನ ಪುಸ್ತಕದಲ್ಲಿ 4:30 ವಚನದಲ್ಲಿ ನಾವು ಓದಬೇಕಾದರೆ ಆಗಿನ ಬಾಬಿಲೋನಿನ ಅರಸನಾದಂಥ ನೆಬುಕದ್ನೆಜರ್ ಹೇಳುವವನಾಗಿದ್ದಾನೆ. ಆಗ ಅರಸನು ಮಾತನಾಡಿ ಹೇಳಿದ್ದೇನೆಂದರೆ, ನಾನು ನನ್ನ ಪರಾಕ್ರಮದ ಬಲದಿಂದಲೂ ನನ್ನ ಮಹಿಮೆಯ ಕೀರ್ತಿಗಾಗಿ ಕಟ್ಟಿಸಿದ ಮಹಾಬಾಬೆಲ್ ಇದಲ್ಲವೇ ಎಂದು ಹೇಳುವವನಾಗಿದ್ದಾನೆ. ಆದರೆ ಈ ಬಾಬೆಲ್ ಆಗಿನ ಸಮಯದಲ್ಲಿ ಇತ್ತು, ಆದರೆ ಈಗ ನಾಶವಾಗಿ ಹೋಗಿದೆ. ನೆಬುಕದ್ನೆಜರ್ ಮೂಲಕವಾಗಿ ಕಟ್ಟಿ ವೈಭವೀಕರಿಸಿದಂತಹ ಆ ಬಾಬಿಲೋನ್ ಇವ ನಾಶವಾಗಿದೆ. ಈ ಬಾಬೆಲ್ ಸಾಮ್ರಾಜ್ಯ ಅನೇಕ ಶತಮಾನಗಳ ಹಿಂದೆ ನಾಶವಾಗಿದೆ, ಅದು ಇನ್ನೆಂದಿಗೂ ಸಹ ಕಟ್ಟುವುದಿಲ್ಲ ಎಂಬುದಾಗಿ ದೇವರು, ತಲತಲಾಂತರಕ್ಕೂ ಅಲ್ಲಿ ಜನರು ವಾಸ ಮಾಡುವುದಿಲ್ಲ ಎಂಬುದಾಗಿ ದೇವರು ಪ್ರವಾದಿಯಾದ ಯೆಶಾಯನ ಮೂಲಕವಾಗಿ, ಯೆಶಾಯನ ಪ್ರವಾದನ ಗ್ರಂಥ 13:19-22 ತನಕ ನಾವು ಓದುವುದಾದರೆ ಅಲ್ಲಿ ದೇವರು ಅಲ್ಲಿ ಅದು ಇನ್ನೆಂದಿಗೂ ಸಹ ಜನನಿವಾಸವಾಗುವುದಿಲ್ಲ ಎಂಬುದಾಗಿ ಸತ್ಯವೇದದಲ್ಲಿ ಪ್ರವಾದನೆ ಮೂಲಕ ನಮಗೆ ತಿಳಿಸಿದ್ದಾರೆ. ಆದರೆ ಪ್ರಕಟಣೆ ಪುಸ್ತಕದಲ್ಲಿ ತಿಳಿಸಲ್ಪಟ್ಟಿರುವ ಬಾಬೆಲ್ ಯಾವುದು? ಇದು ಕೊನೆಯ ಕಾಲದಲ್ಲಿ ಬರುವಂತಹ ಒಂದು ಬಾಬೆಲ್ ಆಗಿದೆ. ಯಾಕೆಂದರೆ ಪ್ರಕಟಣೆ ಪುಸ್ತಕ ಅಂತ್ಯ ಕಾಲದ ಪ್ರವಾದನೆ ಪುಸ್ತಕವಾಗಿದೆ. ಹಾಗಾದರೆ ಪ್ರಕಟಣೆ ಪುಸ್ತಕದಲ್ಲಿ ತಿಳಿಸಲ್ಪಟ್ಟಿರುವ ಈ ಬಾಬೆಲ್ ಯಾವುದು? ಇದು ನಿಜವಾದ ಬಾಬೆಲ್ ಅಲ್ಲ. ಇದು ಸಾಂಕೇತಿಕವಾಗಿ ಬಾಬಿಲೋನಿನ ಗುಣಗಳನ್ನು ಹೊಂದಿರತಕ್ಕಂತಹ ಆತ್ಮಿಕ ಬಾಬಿಲೋನ್ ಇದಾಗಿದೆ. ಹಾಗಾದರೆ ಕೊನೆಯ ಕಾಲದಲ್ಲಿ ಈ ಬಾಬೆಲ್ ಸತ್ಯವೇದದಲ್ಲಿ ಯಾರನ್ನ ಸೂಚಿಸತಕ್ಕಂಥದ್ದಾಗಿದೆ? ಇದನ್ನು ನಾವು ಹೇಗೆ ಅರ್ಥ ಮಾಡಿಕೊಳ್ಳುವುದು ಎಂದರೆ, ಸತ್ಯವೇದದಲ್ಲಿ ಎರಡು ಮಹಾಪಟ್ಟಣಗಳ ಬಗ್ಗೆ ತಿಳಿಸಲಾಗಿದೆ. ಈ ಎರಡು ಮಹಾಪಟ್ಟಣಗಳು ಸಹ ಆರಾಧನೆಗೆ ಕೇಂದ್ರ ಬಿಂದುವಾಗಿದೆ. ಈ ಎರಡು ಪಟ್ಟಣಗಳನ್ನು ನಾವು ಸತ್ಯವೇದದಲ್ಲಿ ಸ್ತ್ರೀಗೆ ಹೋಲಿಸಿರುವುದನ್ನು ನಾವು ನೋಡಬಹುದಾಗಿದೆ. ಈ ಪಟ್ಟಣಗಳು ಮಹಾಪಟ್ಟಣಗಳು, ಅವು ಯಾವುದೆಂದರೆ, ಒಂದು ಬಾಬಿಲೋನ್, ಮತ್ತೊಂದು ಯೆರೂಸಲೇಮ್. ಬಾಬಿಲೋನ್ ಸೈತಾನನ ಆರಾಧನೆಗೆ ಕೇಂದ್ರ ಬಿಂದುವಾಗಿರತಕ್ಕಂಥ ಒಂದು ಸ್ಥಳವಾಗಿತ್ತು. ಆದರೆ ಯೆರೂಸಲೇಮ್ ನಿಜವಾದ ದೇವರ ಆರಾಧನೆಯ ಕೇಂದ್ರ ಬಿಂದು ಆಗಿದೆ. ಅದೇ ರೀತಿಯಲ್ಲಿ ಈ ಎರಡು ಪಟ್ಟಣಗಳನ್ನು ಸತ್ಯವೇದದಲ್ಲಿ ಸ್ತ್ರೀಗೆ ಹೋಲಿಕೆ ಮಾಡಿರುವುದನ್ನು ನಾವು ನೋಡಬಹುದು. ಎಲ್ಲಿ ಎಂಬುದಾಗಿ ನಾವು ನೋಡಬೇಕಾದರೆ, ಏಷಾಯನ ಪ್ರವಾದನೆ ಗ್ರಂಥ 47:1 ಬಾಬಿಲೋನ್ನ ಕುರಿತು ದೇವರು ಈ ರೀತಿಯಾಗಿ ಹೇಳುವವರಾಗಿದ್ದಾರೆ. ಬಾಬಿಲೋನ್ ಕುರಿತು ದೇವರು, ಬಾಬಿಲೋನ್ನ ಕುಮಾರ್ತಿಯಾದಂತಹ ಹೋ ಕನ್ಯೆ ಸ್ತ್ರೀಯೇ, ಕೆಳಗೆ ಇಳಿದು ಬಂದು ಧೂಳಿನಲ್ಲಿ ಕೂತುಕೋ, ಓ ಕಸ್ತಿಯರ ಕುಮಾರ್ತಿಯೇ ಎಂದು ದೇವರು ಸ್ತ್ರೀಗೆ ಹೋಲಿಕೆ ಮಾಡಿದ್ದಾರೆ. ಈ ಸ್ತ್ರೀ ಅಹಂಕಾರದಿಂದ ಮೆರೆಯುವಂಥದ್ದಾಗಿದೆ. ಬಾಬಿಲೋನ್ನ ವಿಚಾರವನ್ನ ದೇವರು ಇಲ್ಲಿ ಸೈತಾನನ ಗುಣಕ್ಕೆ ಹೋಲಿಸಿ ಹೇಳಿರುವಂಥದ್ದನ್ನ ನಾವು ನೋಡುವಂತೆಯವರಾಗಿದ್ದೇವೆ. ಅದೇ ರೀತಿಯಲ್ಲಿ ಯೆರೂಸಲೇಮ್ ಪಟ್ಟಣವನ್ನು ಸಹ ದೇವರು ಸ್ತ್ರೀಗೆ ಹೋಲಿಕೆ ಮಾಡಿದ್ದಾರೆ. ಯೆರೂಸಲೇಮ್ ಪರಿಶುದ್ಧವಾದಂತಹ ದೇವರ ಪಟ್ಟಣ. ಅದನ್ನು ನಾವು ಯೆರೆಮೀಯನ ಪ್ರವಾದನೆ ಗ್ರಂಥ 6:2 ಚಿಯೋನ್ ಮಗಳನ್ನ ಸೌಂದರ್ಯವಾದ ಮತ್ತು ಕೋಮಲವಾದವಳಿಗೆ ನಾನು ಹೋಲಿಸುತ್ತೇನೆ ಎಂಬುದಾಗಿ ದೇವರು ಹೇಳುವಂತೆಯವರಾಗಿದ್ದಾರೆ. ಇದೇ ರೀತಿಯಲ್ಲಿ ಸತ್ಯವೇದದಲ್ಲಿ ಸ್ತ್ರೀಯನ್ನ ಸಭೆಗೆ ಹೋಲಿಸಿ ಹೇಳುವುದನ್ನ ನಾವು ನೋಡುವಂತೆಯವರಾಗಿದ್ದೇವೆ. ಅದನ್ನ ಪೌಲನು 2 ಕೊರಿಂಥ್ಯದವರಿಗೆ ಬರೆದ ಪತ್ರಿಕೆ 11:2 ಈ ರೀತಿಯಾಗಿ ತಿಳಿಸುವಂತೆವನಾಗಿದ್ದಾನೆ. ನಿಮ್ಮನ್ನ ಕ್ರಿಸ್ತನೆಂಬ ಒಬ್ಬನೇ ಪುರುಷನಿಗೆ ಶುದ್ಧ ಕನ್ನಿಕೆಯಾಗಿ ಒಪ್ಪಿಸಬೇಕೆಂದು ನಿಮ್ಮನ್ನ ಆತನಿಗೆ ನಿಶ್ಚಯ ಮಾಡಿಕೊಂಡಿದ್ದೇನಲ್ಲ ಎಂಬುದಾಗಿ ತಿಳಿಸುವಂತೆವನಾಗಿದ್ದಾನೆ. ಅಷ್ಟು ಮಾತ್ರವಲ್ಲದೆ ಎಫೆಸದವರಿಗೆ ಬರೆದ ಪತ್ರಿಕೆ 5:31-32 ನಾವು ನೋಡುವುದಾದರೆ, ಅಲ್ಲೂ ಸಹ ಗಂಡ ಹೆಂಡತಿಯರ ಸಂಬಂಧವನ್ನು ಸಭೆಗೂ ಕ್ರಿಸ್ತನಿಗೂ ಹೋಲಿಕೆ ಮಾಡಿ ಬರೆದಿರತಕ್ಕಂಥದ್ದನ್ನು ನಾವು ನೋಡುವಂತೆವರಾಗಿದ್ದೇವೆ. ಇದೇ ಪ್ರಕಟಣೆ ಪುಸ್ತಕದಲ್ಲಿ 12 ಸತ್ಯ ಸಭೆ, ಅದು ಶುದ್ಧ ಕನ್ನಿಕೆಯ ಬಗ್ಗೆ ತಿಳಿಸತಕ್ಕಂಥದ್ದಾಗಿದೆ. ಅದು ಕ್ರಿಸ್ತನ ಸಭೆಯ ಬಗ್ಗೆ ತಿಳಿಸತಕ್ಕಂಥದ್ದಾಗಿದೆ. ಕ್ರಿಸ್ತನ ಸಭೆಗೆ ಇರಬೇಕಾದಂತಹ ಗುಣಗಳ ಬಗ್ಗೆ ತಿಳಿಸುವಂತದಾಗಿದೆ. ಆದರೆ ಈ ಸ್ತ್ರೀಗೆ ವಿರುದ್ಧವಾಗಿ ಪ್ರಕಟಣೆ ಪುಸ್ತಕ 14:8 ಮತ್ತೆ ಪ್ರಕಟಣೆ ಪುಸ್ತಕ 17:17 ಬಾಬಿಲೋನ್ ಮಹಾನಗರ, ಅದು ಜಾರ ಸ್ತ್ರೀ ಎನ್ನುವಂತಹ ವಿಚಾರವನ್ನ, ಅದರ ಒಂದು ತಪ್ಪಾದಂತಹ ಸಭೆಯ ಬಗ್ಗೆ ತಿಳಿಸುವಂತದಾಗಿದೆ. ಜಾರ ಸ್ತ್ರೀ ಅಂದರೆ ಜಾರತ್ವ ಮಾಡಿರತಕ್ಕಂತಹ ಆ ಸ್ತ್ರೀ ಯಾರು ಎಂದು ಕಂಡುಹಿಡಿಯಲು ದೇವರು ಅನೇಕ ಕುರುಹುಗಳನ್ನು ನಮಗೆ ಸತ್ಯವೇದದಲ್ಲಿ ನೀಡುವಂತೆವರಾಗಿದ್ದಾರೆ. ಅದನ್ನು ನಾವು ಕಂಡುಹಿಡಿಯಬೇಕಾದರೆ ಸತ್ಯವೇದದಲ್ಲಿ ಪ್ರಕಟಣೆ ಪುಸ್ತಕ 17:4-5 ನಾವು ಓದುವುದಾದರೆ ದೇವರ ವಾಕ್ಯದಲ್ಲಿ ಆ ಜಾರ ಸ್ತ್ರೀ ಯಾರು ಅನ್ನುವಂಥದ್ದನ್ನು ನಮಗೆ ಬಹಳ ಸ್ಪಷ್ಟವಾಗಿ ತಿಳಿಸುವಂಥವರಾಗಿದ್ದಾರೆ. ಅದರ ಮುಖಾಂತರವಾಗಿ ನಾವು ಆ ಜಾರ ಸ್ತ್ರೀ ಮಾಡತಕ್ಕಂತಹ ಕೆಲಸವೇನು ಮತ್ತು ಆ ಒಂದು ಜಾರಸ್ತ್ರೀಯ ವಿಶೇಷವಾದಂಥ ಗುಣಲಕ್ಷಣ ಏನು ಎಂಬುದನ್ನು ತಿಳಿಸತಕ್ಕಂಥದ್ದಾಗಿದೆ. ಇಲ್ಲಿ ಜಾರಸ್ತ್ರೀ ಅನ್ನು ನೋಡಬೇಕಾದರೆ ಪ್ರಕಟಣೆ ಪುಸ್ತಕದಲ್ಲಿ 17:4-5 ಓದಬೇಕಾದರೆ, ಆ ಸ್ತ್ರೀ ಧುಮ್ರ ಮತ್ತು ಕೆಂಪು ವರ್ಣದ ವಸ್ತ್ರವನ್ನು ಧರಿಸಿಕೊಂಡು ಚಿನ್ನದ ಅಮೂಲ್ಯವಾದ ಕಲ್ಲುಗಳನ್ನು ಮತ್ತು ಮುತ್ತುಗಳನ್ನು ಅವುಗಳಿಂದ ಅಲಂಕರಿಸಿಕೊಂಡಿದ್ದಳು. ಅವಳ ಕೈಯಲ್ಲಿ ಒಂದು ಚಿನ್ನದ ಬಟ್ಟಲು ಇತ್ತು. ಅದು ಅವಳ ಜಾರತ್ವದ ಅಸಹ್ಯವಾದವುಗಳಿಂದಲೂ ಅಶುದ್ಧವಾದವುಗಳಿಂದಲೂ ತುಂಬಿತು. ಮತ್ತೆ ಇದಲ್ಲದೆ ಮರ್ಮ ಮಹಾಬಾಬೇಲು, ಭೂಮಿಯಲ್ಲಿರುವ ಜಾರಸ್ತ್ರೀಗೂ ಅಸಹ್ಯವಾದವುಗಳಿಗೂ ತಾಯಿ ಎಂಬ ಹೆಸರು ಅವಳ ಹಣೆಯ ಮೇಲೆ ಬರೆದಿತ್ತು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುವಂತೆಯವರಾಗಿದ್ದೇವೆ. ಹೌದು ಪ್ರಿಯ ಕೇಳುಗರೆ, ಇಲ್ಲಿ ಜಾರಸ್ತ್ರೀ ಅವಳ ವಸ್ತ್ರವನ್ನ ನೋಡಬೇಕಾದರೆ ಅದು ಧುಮ್ರ ವಸ್ತ್ರ ಮತ್ತು ಕೆಂಪು ವರ್ಣದ ವಸ್ತ್ರವನ್ನು ಅವಳು ಧರಿಸಿಕೊಂಡಿದ್ದಾಳೆ ಎಂಬುದಾಗಿ ತಿಳಿಸುತ್ತದೆ. ಸತ್ಯವೇದದಲ್ಲಿ ಕೆಂಪು ಏನನ್ನು ಸೂಚಿಸತಕ್ಕಂಥದ್ದಾಗಿದೆ? ಕೆಂಪು ಏನನ್ನು ಸೂಚಿಸತಕ್ಕಂಥದ್ದಾಗಿದೆ ಅಂತಂದರೆ ಪಾಪವನ್ನು ಸೂಚಿಸತಕ್ಕಂಥದ್ದಾಗಿದೆ. ಯೆಶಾಯನ ಪ್ರವಾದನೆ ಗ್ರಂಥ 1:18 ನಾವು ನೋಡಬೇಕಾದ್ರೆ, ನಿಮ್ಮ ಪಾಪಗಳು ಎಷ್ಟೇ ಕಡುಕೆಂಪಾಗಿದ್ದರೂ ಹಿಮದ ಹಾಗೆ ಬಿಳುಪಾಗುವವು ಎಂಬುದಾಗಿ, ಆಂಗ್ಲ ಸತ್ಯವೇದದಲ್ಲಿ ನಾವು ನೋಡಬೇಕಾದ್ರೆ ಸ್ಕಾರ್ಲೆಟ್ ಕಲರ್ ಎಂಬುದಾಗಿ ಹೇಳ್ತಕ್ಕಂಥದ್ದಾಗಿದೆ, ಅಂದರೆ ಕಡುಕೆಂಪು. ಕ್ರೈಸ್ತಿಯ ಸಭೆಯಲ್ಲಿ ಯಾವ ಸಭೆಯ ಬೋಧಕರು ಕೆಂಪು ಬಣ್ಣದ ವಸ್ತ್ರವನ್ನು ಧರಿಸಿಕೊಂಡಿರುತ್ತಾರೆ ಎಂಬುದಾಗಿ ನಾವು ನೋಡಬೇಕಾದರೆ, ಪ್ರಿಯ ಕೇಳುಗರೆ, ಇದನ್ನು ನೀವು ಸೂಕ್ಷ್ಮವಾಗಿ ಕಳಿಸ್ರಿ. ಪಾಪ ಕಡು ಕೆಂಪಾದಂಥ ಬಣ್ಣಕ್ಕೆ ಹೋಲಿಸಲಾಗಿದೆ. ಅಂದರೆ ಪೌಲನು ಹೇಳುವಂತೆವನಾಗಿದ್ದಾನೆ, ಪಾಪದ ಮನುಷ್ಯನು ಎಂಬುದಾಗಿ. ಆ ಪಾಪದ ಮನುಷ್ಯನು ಈ ಒಂದು ಕೆಂಪು ಬಣ್ಣದ ವಸ್ತ್ರವನ್ನು ಧರಿಸಿಕೊಂಡಿರ್ತಕ್ಕಂಥದ್ದನ್ನು ನಾವು ನೋಡುವಂತೆವರಾಗಿದ್ದೇವೆ. ಎಲ್ಲಿ ಎಂಬುದಾಗಿ ನಾವು ನೋಡಬೇಕಾದರೆ, ದಸಲೋನಿಕದವರಿಗೆ ಬರೆದ 2:2-4 ತನಕ ನಾವು ಓದುವುದಾದರೆ ಅದರಲ್ಲಿ ತಿಳಿಸ್ತಕ್ಕಂಥದ್ದಾಗಿದೆ. ಯಾವನು ನಿಮ್ಮನ್ನು ಯಾವ ವಿಧದಲ್ಲಿಯೂ ಮೋಸಗೊಳಿಸದಿರಲಿ, ಯಾಕೆಂದರೆ ಮೊದಲು ಭ್ರಷ್ಟತೆಯು ಉಂಟಾಗಿ ನಾಶನದ ಮಗನಾದಂತಹ ಪಾಪದ ಮನುಷ್ಯನು ಬರದ ಹೊರತು ಆ ದಿನವೂ ಬರುವುದಿಲ್ಲ ಎಂಬುದಾಗಿ ಹೇಳುವಂಥವನಾಗಿದ್ದಾನೆ. ಕ್ರಿಸ್ತನ 2 ಬರೋಣಕ್ಕೂ ಮೊದಲು ಈ ಮೊದಲು ಭ್ರಷ್ಟತೆ ಬರಬೇಕು. ಅವನೇನು ಮಾಡತಕ್ಕಂಥವನಾಗಿದ್ದಾನೆ? ಮುಂದಿನ ವಾಕ್ಯ ತಿಳಿಸತಕ್ಕಂಥದ್ದಾಗಿದೆ. ಅವನು ದೇವರೆಂದು ಕರೆಯಲ್ಪಡುವ ಆತನು, ಇದಲ್ಲದೆ ಆರಾಧನೆ ಹೊಂದುವ ಆತನು, ವಿರೋಧಿಸಿ ಎಲ್ಲವುಗಳ ಅವನು ದೇವರೆಂದು ಕರೆಯಲ್ಪಡುವ ಆತನು, ಇದಲ್ಲದೆ ಆರಾಧನೆ ಹೊಂದುವ ಆತನು, ವಿರೋಧಿಸಿ ಎಲ್ಲವುಗಳ ಮೇಲೆ ತನ್ನನ್ನು ತಾನೇ ಘನತೆಗೇರಿಸಿಕೊಂಡು ದೇವರ ಹಾಗೆ ದೇವಾಲಯದಲ್ಲಿ ಕೂತ್ಕೊಂಡವನಾಗಿ ತಾನೇ ದೇವರೆಂದುಕೊಂಡು ತೋರಿಸಿಕೊಳ್ಳುತ್ತಾನೆ ಎಂಬುದಾಗಿ ದೇವರ ವಾಕ್ಯ ತಿಳಿಸತಕ್ಕಂಥದ್ದಾಗಿದೆ. ಈ ಒಂದು ಲೋಕದಲ್ಲಿ ಯಾವ ಸಭೆಯ ಮುಖ್ಯಸ್ಥನು ತಾನೇ ಆ ಒಂದು ದೇವಾಲಯದಲ್ಲಿ ಕೂತುಕೊಂಡು ತನ್ನನ್ನು ತಾನು ಘನತೆಗೇರಿಸಿಕೊಂಡು ದೇವರ ಹಂತಕ್ಕೆ ತೆಗೆದುಕೊಳ್ತಕ್ಕಂದು ಬರ್ತಕ್ಕಂತಹ ಆ ಮನುಷ್ಯನನ್ನು ಪಾಪದ ಮನುಷ್ಯನು ಎಂಬುದಾಗಿ ದೇವರ ವಾಕ್ಯ ಕರೀತಕ್ಕಂಥದ್ದಾಗಿದೆ. ಅದಕ್ಕೋಸ್ಕರವೇ ಅವರು ಹಾಕಿಕೊಂಡಿರ್ತಕ್ಕಂತಹ ಆ ಬಣ್ಣ ಪಾಪದ ಸಂಕೇತವನ್ನು ಸೂಚಿಸ್ತಕ್ಕಂಥದ್ದಾಗಿದೆ. ಅಂದರೆ ದೇವರ ಆಜ್ಞೆಗಳನ್ನು ಮೀರಿ ನಡೀತಕ್ಕಂತಹ ಜನಗಳನ್ನು ಆ ಸಭೆಯನ್ನು ಈ ಒಂದು ವಾಕ್ಯದಲ್ಲಿ ನಾವು ಅರ್ಥ ಮಾಡಿಕೊಳ್ಳಬಹುದಾಗಿದೆ. ಅಂದರೆ ಈ ಬಾಬಿಲೋನ್ ದೇವರ ಆಜ್ಞೆಗಳಿಗೆ ವಿರುದ್ಧವಾಗಿ ನಡೀತಕ್ಕಂಥದ್ದಾಗಿದೆ. ಅವರ ಕಾರ್ಯಗಳು ದೇವರಿಗೆ ಮೆಚ್ಚುಗೆ ಆದಂಥ ಕಾರ್ಯಗಳಲ್ಲ, ಮನುಷ್ಯನಿಗೆ ಮೆಚ್ಚುಗೆ ಆದಂಥ ಕಾರ್ಯಗಳಾಗಿದೆ ಎಂಬುದಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಪ್ರಿಯ ಕೇಳುಗರೆ, ಈ ಜಾರಸ್ತ್ರಿ ಆತ್ಮಿಕ ಬಾಬಿಲೋನ್ ಈ ಸಭೆ ಯಾವುದು ಎಂಬುದಾಗಿ ನಾವು ನೋಡಬೇಕಾದರೆ ಅದು ಬೇರೆ ಯಾವುದೂ ಅಲ್ಲ, ಅದು ಕಥೋಲಿಕ ಸಭೆಯ ಪೋಪ್ ಮಾರ್ಗವನ್ನು ಸೂಚಿಸ್ತಕ್ಕಂಥದ್ದಾಗಿದೆ. ಜನರು ಅಲ್ಲಿರ್ತಕ್ಕಂಥವರು ಒಳ್ಳೆಯವರೇ, ಅಲ್ಲಿರ್ತಕ್ಕಂಥ ಜನಗಳು ದೇವರ ಮಕ್ಕಳಾಗಿದ್ದಾರೆ, ಎಲ್ಲ ಸಭೆಗಳಲ್ಲಿರ್ತಕ್ಕಂಥ ದೇವರ ಮಕ್ಕಳೇ. ಆದರೆ ಅವರು ಆ ಒಂದು ತಪ್ಪಾದಂಥ ವ್ಯವಸ್ಥೆಯಲ್ಲಿ ಸಿಕ್ಕಿ ಹಾಕಿಕೊಂಡು ಅವರಿಗೆ ಸತ್ಯವನ್ನು ತಿಳಿಯದೆ ಅಲ್ಲಿದ್ದಾರೆ. ಆದ್ದರಿಂದ ದೇವರು ಅವರಿಗೆ ಈ ಒಂದು 2 ದೂತನ ಸಂದೇಶದ ಮೂಲಕವಾಗಿ, ನೀವು ಬಾಬಿಲೋನ್ ಅಂತಕ್ಕಂತಹ ಆ ಒಂದು ತಪ್ಪಾದಂತಹ ಬೋಧನೆಯಲ್ಲಿ ನೀವು ಸಿಕ್ಕಿಕೊಂಡಿದ್ದರೆ ಹೊರಬನ್ರಿ ಎಂಬುದಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಈ ವಾಕ್ಯದಲ್ಲಿ ನಾವು ಗಮನಿಸ್ತಕ್ಕಂಥವರಾಗಿದ್ದೇವೆ. ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ, ತಾನೇ ದೇವರೆಂದು ಆ ಒಂದು ಆಲಯದಲ್ಲಿ ಕುಳಿತುಕೊಂಡಿದ್ದಾನೆ ಎಂಬುದಾಗಿ. ಅದು ದೇವದೂಷಣ ಪ್ರಿಯ ಕೇಳುಗರೆ. ಹಾಗಾದರೆ ಈ ಬಾಬೆಲ್ ಅಂತಕ್ಕಂಥದ್ದು ಮರ್ಮ, ಅದನ್ನು ಕಂಡುಹಿಡಿಯಲಿಕ್ಕೆ ಸಾಧ್ಯವಿಲ್ಲ. ಯಾಕೆಂದರೆ ಅದು ಹೊರಗೆ ಒಂದು ರೀತಿಯಲ್ಲಿ ಒಳಗೆ ಒಂದು ರೀತಿಯಲ್ಲಿ ಮಾಡ್ತಕ್ಕಂಥದ್ದಾಗಿದೆ, ಈ ಲೋಕಕ್ಕೆ ಶಾಂತಿ ದೂತನಂತೆ ತೋರಿಸಿಕೊಳ್ತಕ್ಕಂಥದ್ದಾಗಿದೆ. ಆದರೆ ಒಳಗಡೆ ಅದು ಈ ಲೋಕಕ್ಕೆ ತನ್ನ ರಾಜನೀತಿಯನ್ನು ತಂದು ತಾನು ಆಡಳಿತ ಮಾಡಬೇಕು ಎಂಬುದಾಗಿ ಪ್ರಯತ್ನಿಸ್ತಕ್ಕಂಥದ್ದಾಗಿದೆ. ಆದ್ದರಿಂದ ಪ್ರಕಟಣೆ ಪುಸ್ತಕದಲ್ಲಿ 6 ದೇವರು ಈ ಬಾಬಿಲೋನ್ ವಿಚಾರವಾಗಿ ತಿಳಿಸ್ತಕ್ಕಂಥವರಾಗಿದ್ದಾರೆ. ಅವಳು ಜಾರಸ್ತ್ರೀ ಯಾವ ರೀತಿಯಲ್ಲಿ ಜಾರತ್ವ ಮಾಡಿದ್ದಾಳೆ, ತನ್ನ ತಪ್ಪಾದ ಬೋಧನೆ ಮುಖಾಂತರವಾಗಿ ಅವರು ಜಾರತ್ವ ಮಾಡಿದ್ದಾಳೆ ಎಂಬುದನ್ನು ದೇವರ ಹೌದು ಪ್ರಿಯ ಕೇಳುಗರೆ, ನಿಜವಾಗಿಯೂ ಸಹ ನಾವು ನೋಡ್ತಕ್ಕಂಥವರಾಗಿದ್ದಾರೆ. ಅವರು ಹಾಕಿಕೊಳ್ತಕ್ಕಂತಹ ಆ ಬಣ್ಣ ಅದು ಧೂಮ್ರವರ್ಣ, ಕೆಂಪು ವರ್ಣ ಎಂಬುದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಪೋಪ್ ಧರಿಸಿಕೊಳ್ತಕ್ಕಂತಹ ಅವರು ಇರ್ತಕ್ಕಂತಹ ಅವರ ಒಂದು ಅಫಿಷಿಯಲ್ ಕಲರ್ ಯಾವುದು ಎಂಬುದಾಗಿ ನಾವು ನೋಡಬೇಕಾದರೆ ಅದು ಧೂಮ್ರವರ್ಣ. ಕೆಂಪು ರೋಮ್ ಪಟ್ಟಣವನ್ನು ಸಂಪೂರ್ಣವಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಕೆಂಪು ಮಹಾಘಟಸರ್ಪ ಎಂಬುದಾಗಿ ನಾವು ಪ್ರಕಟಣೆ ಪುಸ್ತಕ 12 ಓದ್ತಕ್ಕಂಥವರಾಗಿದ್ದೇವೆ. ಅದನ್ನೇ ನಾವು ಈ ಒಂದು ಸಭೆಗೆ ಹೋಲಿಸುವುದಾದರೆ, ಈ ಸಭೆಗೆ ಅಧಿಕಾರವನ್ನು ಕೊಟ್ಟಂತವರು ಅನ್ನೇ ರೋಮ್, ರೋಮನಿಂದ ಇದು ಪಡೆದುಕೊಳ್ತು. ಅಂದರೆ ಅದೇ ರೀತಿಯಾದಂಥ ಗುಣವನ್ನು ಇದು ಸಹ ಹೊಂದಿದೆ. ಕೆಂಪು ರೋಮ್ ಪಟ್ಟಣವನ್ನು ಸಂಪೂರ್ಣವಾಗಿ ಸೂಚಿಸ್ತಕ್ಕಂಥದ್ದಾಗಿದೆ. ಪೋಪ್ ಕುಳಿತುಕೊಳ್ಳುವಂತಹ ಆ ಸ್ಥಳ ಎಲ್ಲವೂ ಸಹ ಈ ಕೆಂಪು ಬಣ್ಣದಿಂದ ಆವರಿಸಿರ್ತಕ್ಕಂತಹ ಎಲ್ಲವೂ ಸಹ ಅಲ್ಲಿ ಕೆಂಪು ಬಣ್ಣದಿಂದ ಇದೆ ಎಂಬುದಾಗಿ ನೋಡಿದಂತಹ ಅನೇಕರು ಹೇಳುವಂಥವರಾಗಿದ್ದಾರೆ. ಅಷ್ಟು ಮಾತ್ರವಲ್ಲದೆ ದೇವರ ವಾಕ್ಯದಲ್ಲಿ ಇದು ಬಹಳ ಚೆನ್ನಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಅದು ಯಾವ ರೀತಿಯ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದಾಗಿದೆ. ಪ್ರಕಟಣೆ ಪುಸ್ತಕ 17ನೇ ಅಧ್ಯಾಯದಲ್ಲಿ ತಿಳಿಸಲ್ಪಟ್ಟಿರತಕ್ಕಂತಹ ಆ ಗುಣಗಳನ್ನು ನಾವು ಸಂಪೂರ್ಣವಾಗಿ ಹೋಲಿಕೆ ಮಾಡಿ ನೋಡುವುದಾದರೆ ಖಂಡಿತವಾಗಿಯೂ ಆ ಒಂದು ಪಟ್ಟಣ ಅದು ಬೇರೆ ಯಾವ ಪಟ್ಟಣಕ್ಕೂ ಸಹ ಬೇರೆ ಯಾರಿಗೂ ಸಹ ಅಲ್ಲಿ ಕೊಟ್ಟಿರತಕ್ಕಂಥ ವಾಕ್ಯಗಳು ಅನ್ವಯವಾಗುವುದಿಲ್ಲ. ಅದು ಅನ್ವಯವಾಗ್ತಕ್ಕಂಥದ್ದು ಕೇವಲ ಈ ಒಂದು ಕಥೋಲಿಕ ಮಾರ್ಗದ ವ್ಯಾಟಿಕನ್ ಇರತಕ್ಕಂತಹ ಪೋಪ್ಗೆ ಮಾತ್ರ ಅದು ಅನ್ವಯವಾಗ್ತಕ್ಕಂಥದ್ದಾಗಿದೆ. ಆ ಒಂದು ಸಭೆಯನ್ನೇ ದೇವರು ಬ್ಯಾಬಿಲೋನ್ ಎಂಬುದಾಗಿ ಕರೀತಕ್ಕಂಥವರಾಗಿದ್ದಾರೆ. ಪ್ರಿಯ ಕೇಳುಗರೆ, ಕಥೋಲಿಕ ಸಭೆಯಲ್ಲೂ ಸಹ ಅನೇಕ ಒಳ್ಳೆಯ ಜನಗಳಿದ್ದಾರೆ. ಆದರೆ ದೇವರ ಉದ್ದೇಶ ಆ ಜನಗಳ ವಿರುದ್ಧವಾಗಿ ಅಲ್ಲ. ಆ ಜನಗಳಿಗೆ ಸತ್ಯ ಗೊತ್ತಿರದೆ ಆ ವ್ಯವಸ್ಥೆಯಲ್ಲಿ ಸಿಕ್ಕಿಹಾಕಿಕೊಂಡಿದ್ದಾರೆ. ಅವರು ಮಾಡ್ತಕ್ಕಂಥ ತಪ್ಪಾದ ಕಾರ್ಯಗಳಿಂದ ನೀವು ಹೊರಬನ್ನಿರಿ. ಯಾಕೆಂದರೆ ಆ ಒಂದು ಸಭೆ ತಪ್ಪಾದ ಬೋಧನೆಯನ್ನು ನೀಡುವುದರ ಮೂಲಕವಾಗಿ ಅನೇಕ ಜನರಿಗೆ ಒಂದು ಗೊಂದಲಮಯವನ್ನು ಹುಟ್ಟಿಸಿದೆ. ಅದಕ್ಕೋಸ್ಕರ ದೇವರು ಹೇಳುವಂಥವರಾಗಿದ್ದಾರೆ, ಅವಳನ್ನು ಬಿಟ್ಟು ಬನ್ನಿರಿ ಎಂಬುದಾಗಿ ದೇವರು ಕರೆಯುವಂತರಾಗಿದ್ದಾರೆ. ಆದ್ದರಿಂದ ಪ್ರಿಯ ಕೇಳುಗರೆ, ನಿಮ್ಮ ಮನಸ್ಸಿನಲ್ಲಿ ಹೌದು, ಈ ಬಾಬೇಲ್ ಅಂತಕ್ಕಂಥದ್ದು ಒಂದು ತಪ್ಪಾದ ವ್ಯವಸ್ಥೆಯನ್ನು ಸೂಚಿಸ್ತಕ್ಕಂಥದ್ದಾಗಿದೆ, ಈ ಲೋಕದಲ್ಲಿ ತಪ್ಪಾದ ಸಭೆ, ದೇವರ ವಾಕ್ಯಗಳಿಗೆ ದೇವರ ಆಜ್ಞೆಗಳಿಗೆ ವಿರುದ್ಧವಾಗಿ ನಡೀತಕ್ಕಂತಹ ಸಭೆ ಯಾವುದೆಂದರೆ ಅದು ಬೇರೆ ಯಾವುದೂ ಅಲ್ಲ, ಈ ಲೋಕದಲ್ಲಿ ತಾಯಿ ಸಭೆ ಎಂದು ಹೇಳಿಕೊಳ್ಳುವಂತಹ ತನ್ನನ್ನು ತಾನು ತಾಯಿಗೆ ಹೋಲಿಸಿಕೊಂಡು ವ್ಯವಿಚಾರದ ಅಂದರೆ ಅನೇಕ ವಿಗ್ರಹಾರಾಧನೆಗಳಿಂದ ತಪ್ಪಾದ ಬೋಧನೆಗಳಿಂದ ಆತ್ಮಿಕ ವ್ಯವಿಚಾರದಿಂದ ಕೂಡಿರತಕ್ಕಂತಹ ಆ ಸಭೆ, ದೇವರು ಅಲ್ಲಿಂದ ಹೊರಬನ್ನಿರಿ, ಯಾಕೆಂದರೆ ಅವಳು ಬಿದ್ದು ಹೋಗ್ತಕ್ಕಂಥವಳಾಗಿದ್ದಾಳೆ ಎಂಬುದಾಗಿ ದೇವರು ಕರೀತಕ್ಕಂಥವರಾಗಿದ್ದಾರೆ. ನೀವು ಒಂದು ವೇಳೆ ಅಂತಹ ವ್ಯವಸ್ಥೆಯಲ್ಲಿ ಸಿಕ್ಕಿಹಾಕಿಕೊಂಡಿದ್ದರೆ ಅದರಿಂದ ನನ್ನ ಸಂಗಡ ತಲೆಗಳನ್ನು ಬಾಗಿ ಪ್ರಾರ್ಥನೆ ಮಾಡಿಕೊಳ್ಳಿರಿ. ಮುಂದಿನ ದಿನಗಳಲ್ಲಿ ನಾವು ಈ ಒಂದು ವಾಕ್ಯದ ಬಗ್ಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬ್ಯಾಬಿಲೋನ್ ಅದರ ಕಾರ್ಯಗಳೇನು ಎಂಬುದನ್ನು ನಾವು ಕಲಿಯುವಂತೆಯವರಾಗೋಣ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೆ, ಭೂಮಿ ಆಕಾಶಗಳ ಒಡೆಯನಾಗಿರತಕ್ಕಂಥ ಸ್ವಾಮಿ, ಹೌದು ದೇವ, ಅನೇಕ ನಿನ್ನ ಮಕ್ಕಳು ಸ್ವಾಮಿ ಈ ತಪ್ಪಾದಂಥ ವ್ಯವಸ್ಥೆಯಲ್ಲಿ ಸಿಕ್ಕಿಹಾಕಿಕೊಂಡಿದ್ದಾರೆ. ಅವರಿಗೆ ಬ್ಯಾಬಿಲೋನ್ ಅಂದರೆ ಏನು ಎಂಬುದಾಗಿ ಅರಿವಿಲ್ಲದೆ ಆ ಒಂದು ತಪ್ಪಾದಂಥ ವ್ಯವಸ್ಥೆಯಲ್ಲಿದ್ದಾರೆ ಸ್ವಾಮಿ. ಅವರಿಗೆ ನೀ ಎಚ್ಚರಿಕೆ ಸಂದೇಶವನ್ನು ಕೊಡ್ತಕ್ಕಂಥ ದೇವರಾಗಿದ್ದೀಯಾ. ಅವಳನ್ನು ಬಿಟ್ಟು ಬನ್ನಿರಿ, ಅವಳು ಸಕಲ ಜನರಿಗೂ ಅತಿ ಜಾರತ್ವವೆಂಬ ದ್ರಾಕ್ಷರಸವನ್ನು ಕುಡಿಸಿದ್ದಾಳೆ, ಅವಳನ್ನು ಬಿಟ್ಟು ಬನ್ನಿರಿ ಎಂಬುದಾಗಿ ದೇವರ ವಾಕ್ಯ ನಮ್ಮನ್ನು ಎಚ್ಚರಿಸ್ತೆ. ಆದ್ದರಿಂದ ಇವತ್ತು ಯಾರೆಲ್ಲ ಎಚ್ಚರಿಕೆ ಶಬ್ದಕ್ಕೆ ಕಿವಿಗೊಡ್ತಕ್ಕಂಥವರಾಗಿದ್ದಾರೋ ಅವರ ಹೃದಯದಲ್ಲಿ ಕಾರ್ಯಗಳನ್ನು ಮಾಡು, ಅದನ್ನು ಬಿಟ್ಟು ಹೊರಬಂದು ಸ್ವಾಮಿ ನಿನ್ನ ಆತ್ಮಿಕ ಸತ್ಯ ಸಭೆಯಲ್ಲಿ ನೆಲೆಗೊಂಡು ಪರಲೋಕ ರಾಜ್ಯಕ್ಕೆ ಸಿದ್ಧರಾಗುವಾಗೆ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆ. ಆಮೆನ್.
ಇಂದಿನ ಸಂದೇಶ ನಿಮಗೆ ಆಶೀರ್ವಾದದಾಯಕವಾಗಿತ್ತೆಂದು ನಾನು ನಂಬುತ್ತೇನೆ.
ಈ ಸಂದೇಶದೊಂದಿಗೆ ಈ ದಿನದ ಕಾರ್ಯಕ್ರಮದ ಮುಕ್ತಾಯದ ಹಂತಕ್ಕೆ ನಾವು ಬಂದಿದ್ದೇವೆ.
ದೇವರ ವಾಕ್ಯದ ಕುರಿತು ಇನ್ನಷ್ಟು ತಿಳಿದುಕೊಳ್ಳಲು ನೀವು ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ
ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಅಂಚೆ ಪೆಟ್ಟಿಗೆ 1446, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನೀವು ನಮ್ಮನ್ನು ಇಮೇಲ್ ಮೂಲಕ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ @gmail.com. ನೀವು ನಮ್ಮ ಕಾರ್ಯಕ್ರಮಗಳನ್ನು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ .org ಪ್ರೋಗ್ರಾಂ ವೆಬ್ಸೈಟ್ನಲ್ಲಾಗಲಿ ಅಥವಾ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಎನ್ನುವ ಮೊಬೈಲ್ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ಕೇಳುವಂತೆ ನಾವು ನಿಮ್ಮನ್ನು ಆಹ್ವಾನಿಸುವವರಾಗಿದ್ದೇವೆ.
ನಾನು ನಿಮ್ಮ ಸಹೋದರಿ ವಿಜಯವಾಣಿ
ಮತ್ತು ನಾನು ನಿಮ್ಮ ಬೋಧಕ ಪ್ರಸನ್ನ ಕುಮಾರ್
ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡುವವರಾಗಿದ್ದೇವೆ.
ನಿಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಮತ್ತೆ ನಮ್ಮೊಂದಿಗೆ ಮುಂದಿನ ಕಾರ್ಯಕ್ರಮದಲ್ಲಿಯೂ ಸೇರಿಕೊಳ್ಳಿರಿ.
ನಮ್ಮ ಮುಂದಿನ ರೇಡಿಯೋ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು.
ದೇವರು
ನಿಮ್ಮನ್ನು ಆಶೀರ್ವದಿಸಲಿ.